스쿨에 왔기 때문에.
믿었나 봐요.
이거 있네, 있네. 응.
श्रीगुरुभ्यो नमः हरिः ओम् हयग्रीवम् चिदानन्दविग्रहम् सदनुग्रहम् दशग्रीवच्छदम् शापान्मणिग्रीवविमोचनम् स्वनामग्रहणादेवानिरस्तग्रहविग्रहम् वृन्दावनगतम् वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुक्ताब्धये नमः गुरुमखिलगुणज्ञम् सद्गुणैकाधिवासम् शमदमपरिनिष्ठम् सत्त्वनिष्ठम् वरिष्ठम् सकलदुर्गुणशिष्टम् नित्यनिर्धूतकष्टम् अयमुखपदनिष्ठम् माम् भजन्तु प्रपन्नाः पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे लीलाकराक्षितानन्तलीलागोपालपालिताम् विद्यापयोनिधीन् वन्दे ब्रह्मविद्यागुरुम् नमः ब्रह्मचर्य हरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः वाजराजपदद्वन्द्वावारजासक्तमानसान् विश्वप्रियगुरून् वन्दे मन्दोऽहम् धीविशुद्धये सत्यम् सत्यम् पुनः सत्यम् विष्णुतीर्थप्रसादतः सर्वे कामा भवन्त्येव शमधो बिम्बसन्निधौ चिन्तामणिम् सुभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देह्यभीष्टदम् श्रीगुरुभ्यो नमः हरिः ओम् जलज्येष्ठनिभाकारम् जगदीशपदाश्रयम् जगदीथर विख्यातम् जगन्नाथगुरुम् भजे. ಮುಂದಿನ ಹೇಳುತ್ತಾರೆ, ಶ್ರವಣ ಮನಕಾನಂದ ವೀವುದು. ಭಗವಂತನ ವಿಶೇಷವಾಗಿರತಕ್ಕಂಥ ಕಥೆಗಳ ಶ್ರವಣ ಮನಕ್ಕೆ ಆನಂದ ವೀವುದು. ಇಲ್ಲಿ ಶ್ರವಣ ಅಂದ್ರೆ ಯಾವುದು, ಯಾವ ರೀತಿಯಾದ ಶ್ರವಣ ಅನ್ನೋದು ನೋಡಿದ್ವು. ಭಗವಂತನ ವಿಶೇಷವಾಗಿರತಕ್ಕಂಥ ಸ್ವಾತಂತ್ರ್ಯ ಜ್ಞಾನ ಪೂರ್ವಕವಾದ ಶ್ರವಣ, ದೇವರೇ ನನ್ನಿಂದ ಕೇಳಿಸ್ತಾ ಇದ್ದಾನೆ, ನನ್ನಿಂದ ಕೇಳಿಸ್ತಾ ಇದ್ದಾನೆ ಎಂಬ ಎಚ್ಚರಪೂರ್ವಕ ಮಾಡುವ ಶ್ರವಣ ಮನಕ್ಕೆ ಆನಂದವಿರುವುದು. ಇಲ್ಲ, ಶ್ರವಣ ಮಾಡ್ತಾ ಇದ್ರೂ ಕೂಡ ನಾ ಶ್ರವಣ ಮಾಡಿದೆ ನಾ ಶ್ರವಣ ಮಾಡಿದೆ ಅಂತ ಬಂದರೆ ಅನರ್ಥಕ್ಕೆ ಕಾರಣ ಅದು. ಅದರಿಂದ ಭಗವಂತನ ಸ್ವಾತಂತ್ರ್ಯದ ಎಚ್ಚರ ಪೂರ್ವಕವಾಗಿರತಕ್ಕಂಥ ಶ್ರವಣ ಏನಿದೆ ಅದು ವಿಶೇಷವಾದ್ದು. ಶ್ರವಣ ಮನಕ್ಕೆ ಆನಂದವೀಗುವುದು. ಯಾವುದರ ಶ್ರವಣ ಬೇಕು ಅಂದ್ರೆ ಹೇಳ್ತಾ ಇದ್ದಾರೆ, ಕಥಾ ಅಂದ್ರು ಲಕ್ಷ್ಮೀಧವನ ಮಂಗಳ ಕಥೆಯ ಅಂದ್ರು. ಲಕ್ಷ್ಮೀ ಅಂದರೆ ಇಡೀ ಜಗತ್ತನ್ನ ರಕ್ಷಣೆ ಮಾಡತಕ್ಕಂಥ ಲಕ್ಷ್ಮೀ ದೇವಿ, ಜ್ಞಾನ ಕೊಟ್ಟು ರಕ್ಷಣೆ ಮಾಡುವಂತಹ ಲಕ್ಷ್ಮೀ ದೇವಿಯ ಧವನ, ಆಕೆಗೂ ಜ್ಞಾನ ಕೊಡತಕ್ಕಂಥವ. ಮೊನ್ನೆ ಪ್ರಾಣಿಪದಾಸರ ಪದ ನೋಡಿದು, ಸ್ವಾಮಿ ನಿನ್ನ ಚಿತ್ತಕ್ಕೆ ಮಾಡುವುದಯ್ಯ ಹರಿಯೇ, ನಿನ್ನ ಮೀರಿ ಲಕ್ಷ್ಮೀ ಬ್ರಹ್ಮ ಭವಾದ್ಯರು ತೃಣ ಮುರಿಯಲು ಅಶಕ್ತರಯ್ಯ. ಹಾಗಾದರೆ ಲಕ್ಷ್ಮೀಧವ ಅಂದರೆ ಲಕ್ಷ್ಮೀದೇವಿಗೂ ಲಕ್ಷ್ಮೀ ಬ್ರಹ್ಮಾದಿ ಸಕಲ ದೇವತೆಗಳಿಗೂ ಕೂಡ ಒಳಗೆ ತಾನೇ ಇದ್ದು ಅವರ ಇಂದ್ರಿಯಗಳ ವ್ಯಾಪಾರ ತಾನೇ ಮಾಡಿ ಮಾಡಿಸಿ ಅವರನ್ನು ಉದ್ಧಾರ ಮಾಡತಕ್ಕಂಥ ಮೂರ್ತಿ, ಅವರಿಗೆ ಪ್ರಧಾನವಾದ ಆಸರೆ ಆತನೇ. ಅದನ್ನು ಹೇಳ್ತಾ ಇದ್ದಾರೆ ಲಕ್ಷ್ಮೀಧವನ ಮಂಗಳ ಕಥೆಯ. ಮಂಗಳ ಕಥಾ ಅಂದ್ರೆ ಶುಭಕರವಾದಂತಹ ಕಥಾ. ಈ ಮಂಗಳ ಕಥಾ ಎಂಬುದಕ್ಕರ್ಥ ಪಾಪವನ್ನ ಕಳೆಯುವಂತಹ ಕಥಾ. ಮಂ ಅಂದ್ರೆ ಪಾಪ, ಅದನ್ನು ಗಮಯತೆ ನಾಶ ಮಾಡುತ್ತಾದ್ದರಿಂದ ಮಂಗಳ ಯಾವುದು ಕಥಾ. ಅದಕ್ಕೆ ಹೇಳುತ್ತಾರೆ ಭಗವಂತನ ಬಿಂಬರೂಪಿಯಾದ ಶ್ರೀಹರಿಯ ಕಥಾ. ಕ ತಥಾ ಅಂದರೆ ವ್ಯಾಪಾರ. ಆತ ನಮ್ಮ ಇಂದ್ರಿಯಗಳಲ್ಲಿ ನಿಂತು ಸಕಲೇಂದ್ರಿಯಗಳಲ್ಲಿ ಶರೀರದ ಸಪ್ತದ ಧಾತುಗಳಲ್ಲಿ ನಿಂತು ಮಾಡಿ ಮಾಡಿಸುವ ವ್ಯಾಪಾರವೇ ಕಥಾ. ಅದನ್ನ ಯಾರು ಚೆನ್ನಾಗಿ ಕೇಳುತ್ತಾರೋ ಆ ಕೇಳುವ ಕಾಲಕ್ಕೆ ಸ್ವಾಮಿಯೇ ನನ್ನ ಶ್ರವಣಾದಿ ಇಂದ್ರಿಯಗಳಲ್ಲಿ ತಾನೇ ಇದ್ದುಕೊಂಡು ಆತನ ಕಥೆಯನ್ನ ಆತ ಪರಮಾದರದಿಂದ ನನಗೆ ತಿಳಿಸಿಕೊಡತಾ ಇದ್ದಾನೆ ಎಂಬ ಎಚ್ಚರಪೂರ್ವಕ ಶ್ರವಣ ಯಾರಿಗಾಗುತ್ತೆ ಅಂಥ ಶ್ರವಣ ಮನಕ್ಕೆ ಆನಂದವೀಯುವುದು, ಭವಜನಿತ ದುಃಖಗಳ ಕಳೆಯುವುದು. ಯದ್ಯಪಿ ನಾವು ಅನೇಕ ಸಲ ಪುರಾಣಗಳು ಕೇಳ್ತಾನೆ ಇರ್ತೀವಿ, ದುಃಖಗಳನ್ನು ಬರ್ತಾನೆ ಇರುತ್ತೆ. ಆದರೆ ಹೇಳ್ತಾರೆ ಇಲ್ಲಿ ಕಥಾ ಅಂದರೆ ಭಗವಂತ ಹತ್ತವತಾರದಲ್ಲಿ ತಾನು ತೋರಿದ ವಿಶೇಷವಾದ ತಾಕತ್ತು, ಅದು ಪುರಾಣಗಳಲ್ಲಿ ಬರುತ್ತೆ. ಅದನ್ನ ಕೇಳಿ ಆ ತಾಕತ್ತಿರುವಂತಹ ಭಗವದ್ ರೂಪವನ್ನ ಚಿಂತನೆ ಮಾಡಿ ಆ ಭಗವಂತನ ತಾಕತ್ತನ್ನ ನಮ್ಮ ಬಿಂಬಮೂರ್ತಿಯಲ್ಲಿ ಸಮನ್ವಯ ಮಾಡುವುದೇ ನಿಜವಾದ ಶ್ರವಣದ ತಾತ್ಪರ್ಯ. ಶ್ರವಣ ಮಾಡುವ ಕಾಲಕ್ಕೆ ಗುರಿ ಏನು ಶ್ರವಣದ್ದು ಅಂದರೆ ನನಗೆ ನನ್ನೊಳಗಿರತಕ್ಕಂಥ ಭಗವಂತನ ಮೂರ್ತಿಯನ್ನು ಚಿಂತನೆ ಮಾಡಿದರೇನೆ, ಅವರವರ ಬಿಂಬಮೂರ್ತಿಗಳನ್ನು ಚಿಂತನೆ ಮಾಡಿದರೇನೆ ಸದ್ಗತಿ. ಆದರೆ ಆ ಭಗವಂತನ ಮೂರ್ತಿಯನ್ನು ಚಿಂತನೆ ಮಾಡಬೇಕಾದರೆ ಅವನ ಪರಿಚಯವಿಲ್ಲ, ಅವನ ತಾಕತ್ತಿನ ಪರಿಚಯವಿಲ್ಲ, ರೂಪದ ಪರಿಚಯವಿಲ್ಲ, ಅವನ ಜ್ಞಾನದ ಪರಿಚಯವಿಲ್ಲ, ಹೇಗೆ ಚಿಂತನೆ ಮಾಡಲಿ ಎಂದಾಗ ಅವನೇ ಹತ್ತವತಾರಗಳನ್ನು ಧಾರಣೆ ಮಾಡಿಕೊಂಡು ಬಂದಿದ್ದಾನೆ ಅಂತ ಹೇಳುತ್ತಾ ಹತ್ತವತಾರದಲ್ಲಿ ಆ ಶ್ರೀಹರಿಯೇ ತೋರಿದ ಪರಾಕ್ರಮ, ಶ್ರೀಹರಿ ತೋರಿದ ಜ್ಞಾನ, ಶ್ರೀಹರಿ ತೋರಿದ ತಾಕತ್ತು, ಶ್ರೀಹರಿ ತೋರಿದ ನಾನಾ ಲೀಲೆಗಳು ಏನಿವೆ ಅವೆಲ್ಲವನ್ನ ನೋಡಿ ಕೇಳಿ ಅದನ್ನು ನಮ್ಮ ಬಿಂಬಮೂರ್ತಿಯಲ್ಲಿ ಏಕಾಂತವಾಗಿ ಕೂತು ನೀನೇ ರಾಮ, ನೀನೇ ಕೃಷ್ಣ, ನೀನೇ 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 ಅಂತ ಸತತ ಚಿಂತನೆ ಮಾಡತಾ ಬಂದರೆ ಅವಾಗ ಏನಾಗುತ್ತೆ, ಭವಜನಿತ ದುಃಖಗಳ ಕಳೆಯುವುದು. ಅಲ್ಲದೇ ಸಂಸಾರದಲ್ಲಿ ನಮಗೆ ಬರತಕ್ಕಂತಹ ದುಃಖಗಳೇನಿವೆ ಅದನ್ನ ಬಿಂಬಮೂರ್ತಿ ಶ್ರೀಹರಿ ಆತನ ಚಿಂತನೆ ಮಾಡಿದ್ದರಿಂದ ಆತ ಪೂರ್ಣವಾಗಿ ಕಳೀತಾ ಬರ್ತಾನೆ. ಇದು ಒಳಗಿನ ರಹಸ್ಯ, ಶ್ರವಣದ ರಹಸ್ಯ. ಅದರಿಂದ ಶ್ರವಣ ಮನಕ್ಕೆ ಆನಂದವೀಗುವುದು, ಭವಜನಿತ ದುಃಖಗಳ ಕಳೆಯುವುದು. ಶ್ರವಣ ಮನಕ್ಕೆ ಆನಂದ ಯಾವಾಗ ಕೊಡುತ್ತೆ ಅಂದರೆ ನಾವು ನಾನಾ ರೀತಿಯಾಗಿರತಕ್ಕಂಥ ದುಃಖಗಳಲ್ಲಿದ್ದಾಗಲೂ ಕೂಡ, ಆ ದುಃಖಗಳ ವಾತಾವರಣದಲ್ಲಿದ್ದಾಗಲೂ ಕೂಡ ನಮಗೆ ಆನಂದವೇ ಕೊಡುತ್ತೆ ಶ್ರವಣ. ಅದೆಂಥ ಶ್ರವಣ, ಈ ರೀತಿಯಾದ ಶ್ರವಣ. ಆದರೆ ನಮಗೆ ದುಃಖದ ವಾತಾವರಣ ಇದ್ರೂ ಕೂಡ ನಮಗೆ ಆನಂದವೇ ಕೊಡ್ತಾ ಇರುತ್ತೆ. ಇದು ಭಗವಂತನ ಶ್ರವಣದ ರಹಸ್ಯ. ಯದ್ಯಪಿ ನಾನಾ ಸಂಸಾರದ ವಾತಾವರಣದಲ್ಲಿ ದುಃಖ ಅಪ್ಪಳಿಸಿ ಹಾಕಿದಾಗ ಅಪ ಅಪ ಅಂತ ಒದ್ದಾಡಬೇಕಾಗಿದ್ದು ಆತನ ವಿಶೇಷವಾಗಿರತಕ್ಕಂತಹ ಬಿಂಬರೂಪಿಯ ಎಚ್ಚರಪೂರ್ವಕವಾಗಿರತಕ್ಕಂತಹ ಕಥಾ ಏನು ಕೇಳುತ್ತೇವೆ ಆ ಭಗವಂತನ ವ್ಯಾಪಾರ, ಆ ಕೇಳಿದಾಗ ನಮಗೆ ಎಲ್ಲ ಮೈಮರೆತೋದಂತಾಗುತ್ತೆ. ದೃಷ್ಟಾಂತ ನೋಡಬೇಕಾದ್ರೆ ಯಾರೋ ತೊಂದರೆ ಕೊಟ್ಟರು ಏನೋ ಮಾಡಿದ್ರು ಅಂತ ಈ ತರ ಮಾಡೋ ಕಾಲಕ್ಕೆ ಸ್ವಾಮಿಯೇ ಅಲ್ಲಿ ನಿಂತು ಮಾಡಿಸಿದ, ಆಗ್ಲಿ ಸ್ವಾಮಿ ನಿನ್ನ ಸಂಕಲ್ಪ, ಇವರೆಲ್ಲ ಗೊಂಬೆಗಳಯ್ಯ ಅಂತ ಚಿಂತನೆ ಬಂತ, ಅವಾಗ ನಮಗೆ ಮನಸ್ಸಲ್ಲಿ ಆಗುವ ಹಗೂರಾದಂತಹ ಭಾವನೆಯೇ ಬೇರೆ. ಇಲ್ಲದಿದ್ರೆ ಯಾವಾಗ್ಲೂ ಅವರು ಹೀಗಂದ್ರು ಇವ್ರು ಹಾಗಂದ್ರು ಅಂತಾನೆ ದುಃಖ ಪಡ್ತಾನೆ, ಜೀವನೆಲ್ಲ ಕಳಿಬೇಕಾದಂತ ನಾವು. ಈ ಒಂದು ನಿಜವಾದ ಸ್ವಾಮಿಯೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಬಂದಾಗ ನಮ್ಮಲ್ಲಿ ಮೂಡುವ ಭಾವನೆಯೇ ಬೇರೆ. ಹೌದಲ್ಲ ಅಂತ ಹಗೂರಾಗಿಬಿಡುತ್ತೆ. ಯಾರು ಬೇಡ, ಸ್ವಾಮಿ ಇದ್ದಾನೆ, ಕಾವ ಕೊಲ್ಲುವ ತಾನೆ, ಅನ್ಯರು ಏನಾಗಿಲ್ಲ ಎಂಬ ಭಾವನೆ ಬಂದಾಗ ಕೈ ಮುಗಿದು ಆನಂದ ಪಡ್ತಾ ಇರ್ತೇವೆ. ಅದಕ್ಕೆ ಶ್ರವಣ ಮನಕ್ಕೆ ಆನಂದವೀಯುವುದು. ಅಷ್ಟೇ ಅಲ್ಲ, ಭವಜನಿಗ ದುಃಖಗಳ ಕಳೆಯುವುದು. ಈ ರೀತಿಯಾಗಿರತಕ್ಕಂತಹ ಭಗವಂತನ ವ್ಯಾಪಾರದ ಸ್ಮರಣೆ ಮಾಡುವಾಗ ಈ ಏನಾಗುತ್ತೆ, ನಮ್ಮ ಸಂಸಾರದಲ್ಲಿ ಬರತಕ್ಕಂತಹ ದುಃಖಗಳೇನಿವೆ ಆ ದುಃಖಗಳಿಗೆ ಬುಡ ಯಾವುದು ಅಂದರೆ ನಮ್ಮದೇ ಆಗಿರತಕ್ಕಂತಹ ಪಾಪಗಳು. ಆ ಪಾಪಗಳನ್ನು ಕಳೆದು ಅದರ ಮೂಲಕ ಆ ಪಾಪಗಳನ್ನು ಬರತಕ್ಕಂತಹ ದುಃಖಗಳನ್ನು ನಾಶ ಮಾಡುತ್ತೆ ಭಗವಂತನ ಕಥಾ ಅಂದರು. ಇಲ್ಲೂ ಸ್ವಲ್ಪ ನೋಡಬೇಕು, ಈ ದುಃಖಗಳು ಹೋಗಬೇಕಾದ್ರೆ ಪಾಪ ಹೋಗಬೇಕು, ಪಾಪ ಹೋಗಬೇಕಾದರೆ ದೇವರ ಕಥಾ ಕೇಳಬೇಕು ಅಂದರೆ ಆ ಕಥಾ ಕೇಳುವ ಲಕ್ಷಣ ಹೇಳಿ ಅಂದರೆ ಹೇಳ್ತಾರೆ, ಭಗವಂತನೇ ಸಕಲ ವ್ಯಾಪಾರಗಳಲ್ಲಿ ಮಾಡಿಸೋದು, ಅಂದರೆ ಎಲ್ಲ ಇಂದ್ರಿಯಗಳಲ್ಲಿ ನಿಂತು ಎಲ್ಲ ವ್ಯಾಪಾರ ಮಾಡಿಸೋದು. ಈಗಂತೂ ನನಗೆ ಪಾಪ ಬಂದಿದೆ, ಆ ಪಾಪದಿಂದ ದುಃಖಗಳು ಬರ್ತಾ ಇವೆ. ಆ ಪಾಪಗಳಲ್ಲಿದು ಹಿಂದಿನ ಜನ್ಮಗಳಂತ ಅಲ್ಲಿ ಹೇಳ್ತಾರೆ. ಆ ಹಿಂದಿನ ಜನ್ಮಗಳ ವ್ಯಾಪಾರಗಳೇನಾಯಿತು, ಇಂದ್ರಿಯಗಳ ವ್ಯಾಪಾರಗಳು, ಅದು ತಪ್ಪೋ ಸರಿಯೋ ಯಾವುದಾದರೂ ಕೆಲಸಗಳಾಯಿತು, ಆ ವ್ಯಾಪಾರ ಮಾಡಿಸಿದ್ದು ಭಗವಂತನೇ ಆ ಹಿಂದಿನ ಜನ್ಮಗಳ ಕರ್ಮಕ್ಕ ಅನುಸಾರವಾಗಿ ಮಾಡಿಸಿದ. ಒಟ್ಟಾರೆ ಇಲ್ಲಿ ರಹಸ್ಯ ಏನು ಗೊತ್ತಾ, ಅಲ್ಲಿ ಹೇಳುತ್ತಾರೆ ಆಯಾ ಕರ್ಮಗಳಲ್ಲಿ ಕರ್ಮನಾಮಕ ಭಗವದ್ ರೂಪಗಳು ಬರ್ತಾ ಇರುತ್ತೆ. ಆ ಭಗವಂತ ಯಾರು ಸ್ಮರಣೆ ಮಾಡ್ತಾರೋ, ಕರ್ಮಗತ ಕರ್ಮನಾಮಕ ಭಗವದ್ ರೂಪಗಳನ್ನು ಯಾರು ಸ್ಮರಣೆ ಮಾಡಿ ಭಗವಂತನಿಗೆ ಅಧೀನ ಚಿಂತನೆ ಮಾಡುತ್ತಾರೋ ಅಂಥವರಿಗೆ ಏನಾಗುತ್ತೆ, ಆ ಕರ್ಮ ಕರ್ಮಗತ ಫಲ ಸುಟ್ಟಂತ ಆಗುತ್ತೆ. ಅದು ಬೇರೊಂದು ಕರ್ಮಕ್ಕೆ ಬೇರೊಂದು ಪಾಪ ಕರ್ಮಕ್ಕೆ ಹುಟ್ಟು ಹಾಕದೆ ಅಲ್ಲೇ ಸ್ಥಗಿತ ಆಗುತ್ತೆ. ಇದನ್ನೇ ಅರಣ್ಯಕಾಚಾರ್ಯರು ಅಧ್ಯಾತ್ಮರಸರಂಜನೆಯಲ್ಲಿ ಹೇಳುತ್ತಾರೆ, ಸ್ವಾಮಿ ನನ್ನ ಏನೇನು ಕರ್ಮಗಳಾಗ್ತಾ ಇವೆ ಆ ಕರ್ಮಗಳಲ್ಲಿ ನಿನ್ನ ರೂಪಗಳು ಬರ್ತಾ ಇವೆಯಾ, ಆ ಕರ್ಮದಲ್ಲಿರುವ ಕರ್ಮನಾಮಕ ನಿನ್ನ ರೂಪಗಳ ನೆನಪೊಂದು ಬಂದರೆ ಸಾಕಯ್ಯ. ಈ ಕರ್ಮಗಳು ಎಂಥವು ಗೊತ್ತಾ, ಒಂದು ಕರ್ಮ ಆದರೆ ಸಾವಿರ ಕರ್ಮಕ್ಕೆ ಸಾವಿರ ರೀತಿಯಾದ ದುಃಖಗಳಿಗೆ ಕಾರಣ ಆಗುತ್ತೆ. ಆದರೆ ಅದೇ ಕರ್ಮ ಆದಾಗ ನೀನೇ ನಿನ್ನ ರೂಪ ಆ ಕರ್ಮದಲ್ಲಿರತಕ್ಕಂಥ ನಿನ್ನ ರೂಪ ನೆನಪು ಕೊಟ್ಟದ್ದೇ ಆದರೆ ನನಗೆ ಆ ಕರ್ಮದಿಂದ ಬಂಧನವೇ ಬರಲ್ಲ, ಕರ್ಮ ಸುಟ್ಟೋದಂತಾಗುತ್ತೆ. ಅಷ್ಟೇ ಅಲ್ಲ, ಆ ಕರ್ಮದಿಂದಾಗಿ ಮುಂದಿನ ಮುಂದಿನ ನಾನಾ ಕರ್ಮಗಳಿಗೆ ಹುಟ್ಟಂಬುದು ಬರೋದೇ ಇಲ್ಲ. ಇದಯ್ಯ ರಹಸ್ಯ ಅಂದರು. ಹಾಗಾದರೆ ಶ್ರವಣ ಈ ರೀತಿಯಾದ ಶ್ರವಣ ಆದರೆ ಭಗವಂತ ನನ್ನ ಇಂದ್ರಿಯಗಳಲ್ಲಿ ನಿಂತು ವ್ಯಾಪಾರ ಮಾಡಿಸ್ತಾ ಇದ್ದಾನೆ. ಆ ವ್ಯಾಪಾರಗಳು ಕರ್ಮಗಳು ಏನಾಗುತ್ತೆ, ಕರ್ಮದಲ್ಲೂ ಕರ್ಮ ನಾಮಕನಾಗಿದ್ದಾನೆ, ಅವನ ರೂಪಕ್ಕೆ ನಮೋ ನಮಃ ಅಂತ ಭಗವಂತನಿಗೆ ಶರಣಾಗತರಾದರೆ, ಕರ್ಮಗತ ಭಗವದ್ ರೂಪದ ಸ್ಮರಣೆ ಪೂರ್ವಕ ಆತನ ಶರಣಾಗತರಾದರೆ ಆ ಕರ್ಮದಲ್ಲಿರುವ ಭಗವದ್ ರೂಪ ಎಂಥದ್ದು ಅಂದರೆ ನೆನೆಯದವರಿಗೆ ಕರ್ಮವನ್ನ ನಾನಾ ರೀತಿಯಾಗಿ ಹುಟ್ಟು ಹಾಕುತ್ತೆ. ಕರ್ಮದೊಳಗೆ ಕರ್ಮ ನಾಮಕ ಭಗವದ್ ರೂಪವನ್ನ ನೆನೆದವರಿಗೆ ಆ ಕರ್ಮವನ್ನ ಸುಟ್ಟು ಹುರಿದ ಬೀಜದಂತೆ ಮಾಡಿಬಿಡುತ್ತೆ. ಅದಕ್ಕೆ ಮತ್ತು ಇಲ್ಲಿ ಬರ್ತಾರೆ, ನನ್ನ ಈ ಜನ್ಮದ ಕರ್ಮ ಮಾತ್ರವಲ್ಲವಯ್ಯ, ಹಿಂದಿನ ಸಕಲ ಜನ್ಮದ ಕರ್ಮಗಳೇನಿವೆ ಆ ಕರ್ಮದಲ್ಲೂ ನಿನ್ನ ರೂಪಗಳು ಬಂದಿವೆ, ಆ ರೂಪಗಳಿಗೆಲ್ಲ ನಮಸ್ಕಾರವಯ್ಯ, ಆ ಕರ್ಮಗಳನ್ನೆಲ್ಲ ಹೊರದು ಬಿಡು ಅಂತ ಏನು ತತ್ವಜ್ಞಾನ ಬರ್ತಾ ಇದೆ, ಆ ತತ್ವಜ್ಞಾನದ ಶ್ರವಣ ಮನಕ್ಕೆ ಆನಂದ ಕೊಡುತ್ತೆ. ಹೋ ಹೋ, ಭಗವಂತನ ಆಯಾ ಕರ್ಮಗಳಲ್ಲಿರುವ ಭಗವದ್ ರೂಪವನ್ನ ವಿಶೇಷವಾಗಿ ನಿತ್ಯವು ಸ್ಮರಣೆ ಮಾಡುತ್ತಾ ಬಂದರೆ ಆಯಾ ಕರ್ಮಗಳನ್ನು ಹುರಿದು ಅದರಿಂದ ಬಂದ ಪಾಪ ನಾನಾ ಪಾಪಗಳಿಗೆ ಕಾರಣ ಆಗದಂತೆ ದೇವ ಕತ್ತರೆ ಹಾಕಿಬಿಡುತ್ತಾನೆ ಎಂಬುದು ಗೊತ್ತಾದರೆ ಆನಂದ ಬೀಯುವುದು. ಅಷ್ಟೇ ಅಲ್ಲ, ಅದರಿಂದ ಏನಾಗುತ್ತೆ, ಭವಜನಿತ ದುಃಖಗಳ ಕಳೆಯುವುದು ಒಂದಕ್ಕೊಂದು 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 ಸಾವಿರ ಸಾವಿರ ಆಗಿ ಬರತಕ್ಕಂಥ ಈ ನಾನಾ ದುಃಖಗಳನ್ನು ಆ ದೇವರ ನೆನಪು ಕತ್ತರಿಸಿ ಹಾಕ್ತಾ ಬರುತ್ತೆ. ಎಂಥ ಅಪರೂಪವಾದ್ದು ಅಂತ ಹೇಳ್ತಾ ಇದ್ದಾರೆ. ಇದು ನಾವು ಮಾಡಿ ಅನುಭವಿಸಬೇಕಾಗಿದ್ದಷ್ಟೇ ಹೊರತು ಬರಿ ಕೇಳಿ ಹೌದಂತೆ ಅಂತ ಹೋದರೆ ನಾವು ಅಲ್ಲೇ ಬಿದ್ದಿರುತ್ತೇವೆ, ಆ ಹರಿಕಥಾಮೃತ ಸಾರವು ಅಲ್ಲೇ ಇರುತ್ತೆ. ಆದ್ದರಿಂದ ನಮಗೆ ಈ ರೀತಿಯಾಗಿರತಕ್ಕಂತಹ ಆನಂದ ಬರಬೇಕಾದರೆ ಈ ರೀತಿಯಾದ ಶ್ರವಣ ಮಾಡಬೇಕು, ಆ ಚಿಂತನೆ ಮಾಡಿದರೆ ಭವಜನಿತ ದುಃಖಗಳ ಕಳೆಯುವುದು ಅಂದ್ರು. ಇನ್ನ ವಿವಿಧ ಭೋಗಗಳಿಹ ಪರಂಗಗಳಿತ್ತು ಸಲಹುವುದು, ದೇವರ ವಿಶೇಷವಾಗಿರತಕ್ಕಂಥ ಹೇಳ್ತಾ ಇದ್ದಾರೆ, ಸಂಸಾರ ಸಂಭವ ದುಃಖ ಪರಿಹಾರ ದ್ವಾರ ವಿವಿಧ ಭೋಗಾನ್ ಇಹದತ್ವ ಪರಲೋಕೇ ಅಸದೃಶ ಅಲೌಕಿಕ ಸುಖಾಧಿಕಂ ದತ್ವ ರಕ್ಷತಿ ಅಂತ ವ್ಯಾಖ್ಯಾನಕಾರರು ಬರೀತಾರೆ. ಅಂದ್ರೆ ಈ ಲೋಕದಲ್ಲಿ ವಿವಿಧ ಭೋಗಗಳು ಇಹ ಪರಂಗಳಲ್ಲಿ ಇತ್ತು ಸಲಹುವುದು ಅಂದ್ರು. ಅಲ್ಲ, ಹೊರಟದ್ದು ಯಾರು? ಹರಿಕಥಾಮೃತ ಸಾರಕ್ಕೆ ಅಧಿಕಾರಿಗಳು ಅಂದ್ರೆ, ದೇವರೇ ಬೇಕು ನನಗೆ, ಈ ಲೋಕದ ಭೋಗ ಸಾಕು, ದೇವರೇ ಬೇಕು ಅಂತ ಹೊರಟವರು ಈ ಗ್ರಂಥ ಮುಟ್ಟಿದರೆ ಫಲ ಹೇಳೋದೇನು? ವಿವಿಧ ಭೋಗಗಳು ಇಲ್ಲೂ ಅಲ್ಲೂ ಕೊಟ್ಟು ರಕ್ಷಿಸುವುದು ಅಂತ ಹೇಳ್ತಾರಲ್ಲ. ಇಲ್ಲಿ ಭೋಗಗಳು ಬರಲಿಕ್ಕೆ ಈ ದೇವರನ್ನು ಇಷ್ಟು ಕಷ್ಟಪಟ್ಟು ಪೂಜೆ ಮಾಡಬೇಕಾ ಅಂದ್ರೆ ದಾಸರಾಯರ ತಾತ್ಪರ್ಯ ಹೇಗೆ? ಇಹ ಬರಗಳಲ್ಲಿ ಇತ್ತು ಸಲಹುವುದು ಎಂದರೆ, ಅವಾಗ ನಾನಾ ರೀತಿಯಾಗಿರತಕ್ಕಂತಹ ಭೋಗಗಳನ್ನ ಇಲ್ಲೂ ಅಲ್ಲೂ ಕೊಟ್ಟು ರಕ್ಷಣೆ ಮಾಡತಕ್ಕಂಥದ್ದು ಈ ವಿಶೇಷವಾಗಿರತಕ್ಕಂಥ ಭಗವಂತನ ಚಿಂತನ. ಅದು ಏನು ಭೋಗ ಶಬ್ದಕ್ಕರ್ಥ ಅಂದರೆ, ಅಲ್ಲಿ ಹೇಳುತ್ತಾರೆ ಭೋಗ ಅಂದರೆ ಇಲ್ಲಿ ಸುಖ ಪಡುವ ಕಾಲಕ್ಕೆ ಆ ಸುಖ ಕೊಟ್ಟಂತ ಭಗವದ್ ರೂಪವನ್ನ ಚಿಂತನೆ ಮಾಡುತ್ತಾ ಇರುವುದೇ ಭೋಗ. ಪರದಲ್ಲೂ ಕೂಡ ಆ ಭಗವಂತನ ರೂಪವನ್ನ ಚಿಂತನೆ ಮಾಡುತ್ತಾ ಇರುವಂತದ್ದೇ ಭೋಗ ಅಂದು. ಅದಕ್ಕೆ ಇಹ ಪರಂಗಳಲ್ಲಿ ವಿವಿಧ ಭೋಗಗಳು ಇತ್ತು ಸಲಹುವುದು. ಹಾಗಾದರೆ ಈ ರೀತಿಯಾಗಿರತಕ್ಕಂಥ ವಿವಿಧ ಭೋಗಗಳು ಅಂದರೆ ಆಯಾ ಭೋಗಗತ ಭಗವದ್ ರೂಪಗಳ ಚಿಂತನೆ ಏನಿದೆ ಅಂದರೆ, ಆಯಾ ಭೋಗ ಪಡುವಾಗ ಭೋಗದಿಂದ ಏನು ಸುಖ ಬರುತ್ತೆ ಆ ಸುಖ ಬಹಳ ಅಲ್ಪ. ಆ ಭೋಗ ಪಡುವಾಗ ಭಗವಂತನ ಸ್ಮರಣೆ ಮಾಡಿದರೆ ಏನು ಸುಖ ಬರುತ್ತೆ ಅದು ಬಹಳ ಸುಂದರವಾದ್ದು. ಅದನ್ನು ಹೇಳ್ತಾ ಇದ್ದಾರೆ, ವಿವಿಧ ಭೋಗಗಳು ಒಂದಲ್ಲ ಎರಡಲ್ಲ ನಾನಾ ರೀತಿಯಾದ ಭಗವಂತನ ಚಿಂತನೆಯನ್ನು ಕೊಟ್ಟು ಆ ಭೋಗಗಳನ್ನ ಇಹ ಪರಂಗಳಲ್ಲಿ ಅಂದರೆ ಇಲ್ಲೂ ಸರಿ ಅಲ್ಲೂ ಸರಿ ಎಲ್ಲಾ ರೀತಿಯಲ್ಲಿ ಕೂಡ ಕೊಟ್ಟು ಸಲಹುವಂಥದ್ದು ಭಗವಂತನ ಕಥಾ ಅಂದ್ರು. ಭುವನ ಪಾವನ ವಿನಿಪ ಲಕ್ಷ್ಮೀಧವನ ಮಂಗಳ ಕಥೆಯ ಅಂದ್ರು. ಆ ಜಗತ್ತಿಗೆ ಪಾವನ ಅಂದರೆ ಭಗವಂತನ ಕಥಾ ಇಡೀ ಜಗತ್ತನ್ನೇ ಪಾವನ ಮಾಡುತ್ತೆ, ಅಂಥ ಪಾವನ ಕಥೆ ಭಗವಂತನದ್ದು. ಭುವನ ಪಾವನ ವಿನಿಪ ಅರ್ಥ ಇಲ್ಲಿ ವಿಶೇಷವಾಗಿ ಭಗವಂತನ ಕಥೆಯನ್ನು ಕೇಳಿದರೆ ಆ ಕೇಳಿದಂತಹ ಮಹಾ ವ್ಯಕ್ತಿಗಳೇನು ಮಾಡುತ್ತಾರೆ ಅಂದರೆ, ಒಳಗಿರತಕ್ಕಂಥ ಇಂದ್ರಿಯಗಳಲ್ಲಿ ಭಗವಂತ ಮಾಡಿಸುವಂತಹ ವ್ಯಾಪಾರವನ್ನು ಚಿಂತನೆ ಮಾಡುತ್ತಾ ಬರ್ತಾರೆ. ದೃಷ್ಟಾಂತಕ್ಕೆ, ಎಲ್ಲಿಗೋ ಊಟಕ್ಕೆ ಹೋದು, ಊಟಕ್ಕೆ ಹೋದಾಗ ಅವರು ಊಟ ಮಾಡಿದ್ದು ಮಾತ್ರ ಅಲ್ಲ, ಅದು ಯಜ್ಞ ಅಂತ ಚಿಂತನೆ ಮಾಡಿದ್ದಲ್ಲ, ಅಲ್ಲಿ ಕೂತಂತ ಎಲ್ಲರ ಊಟವನ್ನು ಕೂಡ ಸ್ವಾಮಿ ನಿನಗರ್ಪಿತ ಅಂತ. ಅಷ್ಟೇ ಅಲ್ಲ, ಇನ್ನ ಹಂತ ಬೆಳೆದವರು ವಿಶೇಷವಾಗಿರತಕ್ಕಂತಹ ರೀತಿಯಲ್ಲಿ ಇಡೀ ಜಗತ್ತಿನಲ್ಲಿ ಯಾರ್ಯಾರು ಊಟ ಮಾಡುತ್ತಾರೋ ಅವರದ್ದೆಲ್ಲರದ್ದು ಕೂಡ ಅದ್ಭುತವಾಗಿರತಕ್ಕಂತಹ ನಿನ್ನ ಯಜ್ಞ ಅಂತ ಮಾಡುತ್ತಾರೆ. ಆದ್ದರಿಂದ ಈ ರೀತಿಯಾಗಿ ಜ್ಞಾನಿಗಳಾದವರು ಭಗವಂತನ ವಿಶೇಷವಾಗಿರತಕ್ಕಂಥ ಚಿಂತನೆಯನ್ನು ಮಾಡುತ್ತಾ ಇಡೀ ಜಗತ್ತಿನಲ್ಲಿರತಕ್ಕಂಥ ಎಲ್ಲವನ್ನು ಕೂಡ ಅರ್ಪಣೆ ಮಾಡುವುದಾದರೆ ಅವಾಗ ಇಡೀ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಕೂಡ ಉದ್ಧಾರ ಆಗಿಬಿಡ್ತಾ ಬರ್ತಾರೆ. ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ಭುವನ ಪಾವನ ವಿನಿಪ ಲಕ್ಷ್ಮೀಧವನ ಮಂಗಳ ಕಥೆಯ, ಆತನ ಕಥೆ ಕೇಳಿದರೆ ಇಡೀ ಜಗತ್ತನ್ನ ಪವಿತ್ರ ಮಾಡುತ್ತೆ ಅದೊಂದರ್ಥ. ಆ ಕಥೆಯನ್ನ ಕೇಳಿದಂತಹ ಮಹಾನುಭಾವರೇನಿರ್ತಾರಲ್ಲ ಅವರು ತಮ್ಮ ಚಿಂತನಾದಿಗಳಿಂದ ಇಡೀ ಜಗತ್ತನ್ನ ಪಾವನ ಮಾಡುತ್ತಾರೆ. ಹೇಳುತ್ತಾರೆ ರಾಯರಂತಹ ಮಹಾನುಭಾವರು, ಸ್ವಾಮಿ ನನ್ನದು ನನ್ನ ಅಧೀನರಾದವರು ಯಾರ್ಯಾರಿದ್ದಾರೆ ಎಲ್ಲರ ಕರ್ಮ ನಿನಗರ್ಪಿತ ಹರಿಯೇ ಎಂದು ಉದ್ಧಾರ ಮಾಡಿಬಿಡುತ್ತಾರೆ. ಅಂತಹ ಕಾಲಕ್ಕೆ ಪಾತ್ರರಾದಂತಹ ಮಹಾನುಭಾವರ ಜೊತೆಗೆ ಯಾರ್ಯಾರು ಕೂತಿರ್ತಾರೆ ಅವರು ಸಾಮಾನ್ಯವಾಗಿ ಬದುಕಿದ್ರು ಕೂಡ ಅವರೆಲ್ಲರ ಬದುಕು ಅದ್ಭುತವಾಗಿ ಭಗವಂತನ ಪೂಜಾ ಆಗಿಬಿಡುತ್ತೆ. ಈ ರೀತಿಯಲ್ಲಿ ಭುವನ ಪಾವನ ವಿನಿಪ ಲಕ್ಷ್ಮೀ ಧವನ ಮಂಗಳ ಕಥೆಯ ಭಾಗವತಾದಿ ಭಗವಂತನ ಕಥೆಗಳು ಏನಿವೆ ಎಲ್ಲ ಜಗತ್ತನ್ನ ಪಾಲನ ಮಾಡಿಬಿಡುತ್ತೆ ಹೇಳ್ತಾ ಇದ್ದಾರೆ. ಪರಮೋತ್ಸವದಿ ಕಿವಿಗೊಟ್ಟು ಆಲಿಪುದು ಭೂಸುರರು ದಿನ ದಿನದಿ. ಇಂಥ ಭಗವಂತನ ಮಂಗಳಕರವಾಗಿರ್ತಕ್ಕಂತಹ ಕಥೆಯನ್ನ ಪರಮೋತ್ಸವದಿ ಎಂದ್ರು. ಅಂದ್ರೆ ಏನೋ ಕೇವಲ ಸುಮ್ಮನೆ ಕೇಳೋಣ ಅಂತಲ್ಲದೆ ಇದು ಒಂದೊಂದು ಕೇಳತಾಗಿದ್ರೆ ಅನುಷ್ಠಾನಕ್ಕೆ ಬರ್ತಾ ಇದ್ರೆ ಆ ಅನುಷ್ಠಾನಕ್ಕೆ ಬಂದಾಗ ಒಳಗೊಳಗೆ ಆನಂದ ಉದ್ರೇಕ ಆಗ್ತಾ ಇದ್ರೆ ಮತ್ತು ಇನ್ನಷ್ಟು ಕೇಳೋಣ ಇನ್ನಷ್ಟು ಕೇಳೋಣ. ಯಾಕೆಂದ್ರೆ ಒಂದು ಸಲ ಕೇಳಿದಾಗ ಸ್ವಲ್ಪ ಅನುಷ್ಠಾನಕ್ಕೆ ಬಂದಿತ್ತು, ಇನ್ನೊಂದು ಸಲ ಕೇಳಿದಾಗ ಇನ್ನೊಂದು ಸ್ವಲ್ಪ ಅನುಷ್ಠಾನಕ್ಕೆ ಬಂದಿತ್ತು. ಆದರೆ ಮೊದಲು ಅನುಷ್ಠಾನಕ್ಕಿಟ್ಟದ್ದು ಸುಮ್ಮನೆ ಬಿಡಲ್ಲ, ಇನ್ನಷ್ಟು ವಿಶೇಷವಾಗಿರತಕ್ಕಂತಹ ಹುರುಪನ್ನು ಹುಟ್ಟು ಹಾಕುತ್ತೆ, ಇನ್ನೊಂದು ಸಲ ಮಾಡಿದ್ದು ಇನ್ನಷ್ಟು ವಿಶೇಷ ಹುರುಪನ್ನು ಹುಟ್ಟು ಹಾಕುತ್ತೆ. ಆ ರೀತಿಯಲ್ಲಿ ಕಥಾ ಏನಾಗುತ್ತೆ ಅಂದ್ರೆ ಒಂದೊಂದು ಸಲ ಕೇಳಿದ್ದನ್ನೆಲ್ಲ ಅನುಷ್ಠಾನ ಇಡತಾ ಬಂದರೆ ಪರಮೋದ್ರೇಕ ಆನಂದ ಉದ್ರೇಕವನ್ನ ಕೊಡ್ತಾ ಬರುತ್ತೆ. ಅದಕ್ಕೆ ಲಕ್ಷ್ಮೀಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟ ಆಲಿಪುದು ಭೂಸುರರು ದಿನ ದಿನದಿ ಎಂದರು. ಕಿವಿಗೊಟ್ಟ ಆಲಿಪುದು ಅಂದರೆ ಕಿವಿ ಕೊಟ್ಟು ಅಂದ್ರು. ಅಲ್ಲಿ ಹೇಳ್ತಾ ಇದ್ದಾರೆ ಶ್ರೋತ್ರೇಂದ್ರಿಯದಲ್ಲಿರತಕ್ಕಂಥ ಅಭಿಮಾನಿ ಚಂದ್ರ ಅವರ ಮೂಲಕ ಭಗವಂತನಿಗೆ ಕಿವಿಯನ್ನ ಕೊಟ್ಟು ಆಲಿಸುವಂತೆ. ಅಂದ್ರೆ ಕಿವಿ ಕೊಡುವುದು ಅಂದ್ರೆ ಆ ಇಂದ್ರಿಯ ಮತ್ತು ಬೇರೊಂದಕ್ಕೆ ಯಾವುದು ಕೆಲಸ ಮಾಡಬಾರದು. ಆ ಕೇಳುವ ಕಾಲಕ್ಕೆ ಕೇಳುವುದರಲ್ಲೇ ಕಿವಿ ಕೆಲಸ ಮಾಡಬೇಕಷ್ಟೇ ಹೊರತು ಬೇರೊಂದು ಕಡೆ ಆ ಕಿವಿ ಹೋಗಬಾರದು. ಅದನ್ನ ಕಿವಿ ಕೊಟ್ಟು ಆಲಿಪುದು ಅಂದರೆ ಶಬ್ದದ ಅರ್ಥ ಅಂದರು. ಈ ರೀತಿಯಲ್ಲಿ ಆ ಭಗವಂತನ ವಿಶೇಷವಾಗಿರತಕ್ಕಂತಹ ಕಥೆಯನ್ನ ಕಿವಿ ಕೊಟ್ಟು ಆಲಿಪುದು ಭೂಸುರರು ದಿನ ದಿನದಿ. ಭೂಸುರರು ಅಂದ್ರೆ ಭೂಮಿಯಲ್ಲಿರತಕ್ಕಂತಹ ಜ್ಞಾನಿಗಳಾದ ಮತ್ತು ಭಗವಂತನಲ್ಲಿ ಶ್ರದ್ಧಾವಂತರಾದಂತಹ ಯಾರು ಯಾರು ಬ್ರಾಹ್ಮಣರಿದ್ದಾರೆ ದ್ವಿಜರು ಅವರು ಅವರೆಲ್ಲ ದಿನ ದಿನದಿ ಆಲಿಪುದು ದಿನದಿ ದಿನದಿ ಅಂದ್ರೆ ಪ್ರತಿದಿನದಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ದಿನ ಕೇಳಿದ್ರೆ ಸಾಲದು, ಸ್ವಲ್ಪ ಹೊತ್ತು ಕೇಳಿದ್ರೆ ಸಾಲದು, ಸದಾ ಕಾಲ ಕೇಳತಾ ಇರಬೇಕು. ಇಲ್ಲಿ ಪ್ರಧಾನವಾದ ಗುರಿ ಏನು ಗೊತ್ತೋ, ಬರೀ ಕೇಳಿದ್ದು ಮಾತ್ರ ತಾತ್ಪರ್ಯ ಅಲ್ಲ, ಕೇಳಿದ್ದನ್ನ ಅನುಷ್ಠಾನಕ್ಕಿಡೋದು ಪ್ರಧಾನವಾದ್ದು. ಅದಕ್ಕೆ ದಾಸರಾಯರು ತುಂಬಾ ಕಡೆ ಒತ್ತು ಕೊಟ್ಟು ಹೇಳ್ತಾರೆ ಅನುಭವಕ್ಕೆ ತಂದುಕೋ ಸಕಲ ಸಾಧನಗಳೊಳಗೆ ಇದೇ ಮುಖ್ಯ. ಪಾಮರ ಮನುಜರಿಗೆ ತಿಳಿದರೆ ತಿಳಿಯದು ಬುಧರಿಗಲ್ಲದಲೇ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಭಗವಂತನ ವಿಶೇಷವಾಗಿರತಕ್ಕಂಥ ಕಥೆಯನ್ನ ನಿರಂತರವಾಗಿ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಪದ್ಯದ ಅರ್ಥ ಇನ್ನೊಮ್ಮೆ ಮತ್ತು ನೋಡೋದಾದ್ರೆ ಆ ಶ್ರವಣ ಎಂಥ ಶ್ರವಣ ಎಂಥ ಶ್ರವಣ ಭಗವಂತನ ಬಿಂಬಕ್ರಿಯಾನುಸಂಧಾನ ದೇವರೇ 11 ಇಂದ್ರಿಯಗಳಲ್ಲಿ ನಿಂತು ಮಾಡಿ ಮಾಡಿಸುವ ವ್ಯಾಪಾರವನ್ನ ತಿಳಿದುಕೊಂಡು ಆ ವ್ಯಾಪಾರವನ್ನ ಅನುಸಂಧಾನಕ್ಕಿಡತ್ತ ಅದರ ಕುರಿತಾಗಿರತಕ್ಕಂಥ ವಿಶೇಷವಾಗಿರತಕ್ಕಂಥ ಶ್ರವಣ ಏನಿದೆ ಅದು ಆನಂದ ಕೊಡುತ್ತೆ. ಹಾಗೆಯೇ ಅಲ್ಲಿ ನಾನಾ ಕರ್ಮದಲ್ಲಿ ಬರತಕ್ಕ ಭಗವದ್ ರೂಪಗಳ ವಿಶೇಷವಾದ ಸ್ಮರಣೆ ಬರ್ತಾ ಬಂತ ಅದು ಭವಜನಿತ ದುಃಖಗಳ ಕಳೆಯುವುದು, ನಾನಾ ದುಃಖಗಳನ್ನ ಕಳೆದು ಬಿಟ್ಟು ವಿವಿಧ ಭೋಗಗಳು ಇಹ ಪರಂಗಳಲ್ಲಿಟ್ಟು ಸಲಹುವುದು, ಅಷ್ಟರವರೆಗೆ ಪಡತಕ್ಕಂಥ ನಾನಾ ತಿಂದು ತಿರುಗುವುದು ಮೊದಲಾದ ಏನು ಸುಖಗಳಿವೆ ಆ ಸುಖಗಳು ಸುಖಗಳಲ್ಲ, ಆ ಸುಖಗಳು ಪಡುವಾಗಲೇನೆ ದೇವರ ನೆನಪುವಂತ ಅದು ಆನಂದ ಕೊಡುವುದು ಬಹಳ ವಿಚಿತ್ರ. ಹಾಲು ಕುಡಿತಾ ಇದ್ದು ಇಷ್ಟು ದಿವಸ ಹಾಲು ಕುಡಿಯೋ ಕಾಲಕ್ಕೆ ದೇವರ ನೆನಪೇ ಇದ್ದಿಲ್ಲ, ಆದರೆ ಈಗ ಹಾಲು ಕುಡಿಯುವಾಗ ಹಾಲಿನೊಳಗೆ ಭಗವದ್ ರೂಪ, ನನ್ನೊಳಗೆ ಭಗವದ್ ರೂಪ, ಆ ಸ್ವಾಮಿ ಕೊಡತಾ ಇದ್ದಾನೆ ಈ ಸುಖ ಅಂತ ಬಂದಾಗ ಹಾಲು ಕೊಡುವ ಸುಖಕ್ಕಿಂತ ಆ ದೇವರ ನೆನಪು ಕೊಡುವ ಸುಖ ಅಪರೂಪ ಅಪಾರ. ಅಂಥ ಸುಖ ನಾನಾ ರೀತಿಯಾದ ಭೋಗಗಳಲ್ಲಿ ಈಗ ಹೊಸದಾಗಿ ಶುರುವಾಗುತ್ತೆ ನಮಗೆ. ಅದು ವಿವಿಧ ಭೋಗ ಅಂದ್ರು. ಆ ಭೋಗ ಇಲ್ಲೂ ಬರುತ್ತೆ, ಪರದಲ್ಲೂ ಬರುತ್ತೆ. ಭಗವಂತನನ್ನೇ ನೋಡುತ್ತಾ ಆನಂದ ಪಡುವಂತಹ ವಿಶೇಷ ಭಾಗ್ಯ ಆ ಶ್ರವಣ ಕೊಡುತ್ತೆ ಅಂತ ಭುವನ ಪಾವನ ವೇನಿಪ ಲಕ್ಷ್ಮೀಧವನ ಮಂಗಳ ಕಥೆ ಏನು, ಎಲ್ಲ ಪಾಪಗಳನ್ನ ಕೊಚ್ಚಿ ಹಾಕುವಂತಹ ಭಗವಂತನ ಆಯಾ ಕಡೆ ಅಲ್ಲಲ್ಲಿ ಆಯಾ ಆಕಾರದಲ್ಲಿ ಆಯಾ ಹೆಸರಿಂದ ನಿಂತ ಭಗವಂತನ ರೂಪ ಅದನ್ನು ನೆನೆಯುವಂತಹ ಕಥೆ ಏನಿದೆ ಅದನ್ನ ಪರಮೋತ್ಸವತೆ ಕಿವಿಗೊಟ್ಟಾಲಿಬಹುದು ಭೂಸುರರು ದಿನವಿರಲಿ. ನಮ್ಮಲ್ಲಿ ಆ ದೇವರ ಕಥಾ ವಿಶೇಷವಾಗಿ ಅನುಷ್ಠಾನಕ್ಕಿಟ್ಟು ಆನಂದದಿಂದ ಉತ್ಸಾಹದಿಂದ ಕೇಳಬೇಕಾದರೆ ಆ ಉತ್ಸಾಹ ಕೊಡುವವರೊಬ್ಬರಿದ್ದಾರೆ. ಅವರ ಕಾಲಿಗೆ ಬೀಳದಿದ್ರೆ ಉತ್ಸಾಹ ಬರಲ್ಲ ಅಂದ್ರು. ಯಾರದು ಅಂದ್ರೆ ಪ್ರವಾಹವಾಯುಗಳು. ಪ್ರವಾಹವಾಯುಗಳನ್ನ ವಿಶೇಷವಾಗಿರತಕ್ಕಂಥ ಸ್ಮರಣೆ ಮಾಡಿದರೇನೆ ನಮಗೆ ಆ ಭಗವಂತನಲ್ಲಿ ಅತ್ಯಂತ ಭಕ್ತಿ ಉದ್ರೇಕದಿಂದ ಉತ್ಸಾಹದಿಂದ ದೇವರ ಸೇವಾ ದೇವರ ಕಥಾ ಅದರ ಅನುಷ್ಠಾನ ಮಾಡುವ ಭಾಗ್ಯವನ್ನು ಕೊಡುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇರದಿದ್ರೆ ನಮಗೆ ಸಾಧ್ಯವೇ ಇಲ್ಲ ಎಂಬುದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಎರಡನೇ ಪದ್ಯವನ್ನ, ಮಳೆಯ ನೀರೋಣಿಯಲು ಪರಿಯಲು ಬಳಸರೂರೊಳಗಿದ್ದ ಜನರು ಆ ಜಲವು ಹೆದ್ದೊರೆಗೂಡೆ ಮಜ್ಜನ ಪಾನ ಕೈದಪರು. ಕಲುಷ ವಚನಗಳಾದಡೆಯು ಬಾಂಬೊಡೆಯ ಪೆತ್ತನ ಪಾದ ಮಹಿಮಾ ಜಲಧಿ ಪೊಕ್ಕದರಿಂದ ಮಂಡಪರೇ ಮಹೀಸುರರು. ಇಲ್ಲಿ ಹೇಳ್ತಾ ಇದ್ದಾರೆ ಮಳೆಯ ನೀರು. ಈ ಮಳೆ ನೀರು ಬರ್ತಾ ಇರುತ್ತೆ, ಅದು ಎದ್ದಿಪ್ಪಿ ನೋಡಿ ಅದು ಶುದ್ಧವಾದ್ದೆ. ಮಳೆ ನೀರು ಬಹಳ ಶುದ್ಧವಾದ್ದು, ಆದರೆ ಅದು ಕಳೆದು ಬಿದ್ದು ಓಣಿಯಲ್ಲಿ ಹರಿಯುತ್ತಾ ಇದ್ರೆ ನಾನಾ ಕಲುಷ ಎಲ್ಲ ಅದರ ಜೊತೆಗೆ ಬರ್ತಾ ಇರುತ್ತೆ. ಅದಕ್ಕೆ ಯಾರು ಕೂಡ ಮಳೆಯ ನೀರು ಕಳೆಗೆ ಬಿದ್ದ ಮೇಲೆ ಯಾರು ಕುಡಿಯಲ್ಲ ಏನು ಮಾಡಲ್ಲ. ಬಡಸರು ಊರೊರಗಿದ್ದ ಜನರು ಆ ಜಲವು ಹೆದ್ದೋರೆಗೂಡೆ ಅದೇ ಹರಿದು ಹೋದಂತಹ ಜಲ ಒಳ್ಳೆ ದೊಡ್ಡ ವಿಶೇಷವಾಗಿರತಕ್ಕಂಥ ನದಿಯೋ ಸಮುದ್ರವೋ ಅಲ್ಲಿ ಸೇರಿದರೆ ಮಜ್ಜನ ಪಾನ ಗೈದ ಬರು. ನದಿಯನ್ನು ಸೇರಿದಾಗ ಅಲ್ಲಿ ವಿಶೇಷವಾಗಿ ಸ್ನಾನ ಮಾಡುತ್ತಾರೆ ಮತ್ತು ಪಾನವನ್ನೂ ಮಾಡುತ್ತಾರೆ. ಯದ್ಯಪಿ ಒಂದೇ ನೀರೇ ಮೇಲಿಂದ ಬಂದ ನೀರು, ಆ ನೀರು ಓಣಿಯಲ್ಲಿ ಹರಿದಾಗ ಮಾತ್ರ ಸ್ವೀಕಾರ ಮಾಡಲ್ಲ, ಅದು ನದಿಗೆ ಸೇರಿದ್ರೆ ಮಾತ್ರ ಎಲ್ಲರೂ ಸ್ವೀಕಾರ ಮಾಡುತ್ತಾರೆ. ಹಾಗೆ ಕಲುಷ ವಚನಗಳ ದಡೆಯು ಬಾಂಬೊಳೆಯ ಪೆತ್ತನ ಪಾದ ಮಹಿಮಾ ಜಲಧಿ ಪೊಕ್ಕದರಿಂದ ಮಂಡಪರೇ ಮಹೀಸುರರು. ಯದ್ಯಪಿ ನಾವು ಹೇಳತಕ್ಕಂಥ ಮಾತು ಯಾವುದು ಅಂದರೆ ಪ್ರಾಕೃತವಾಗಿರತಕ್ಕಂಥ ಮಾತುಗಳು, ಕನ್ನಡದ ಮಾತು. ಕಲುಷ ವಚನಗಳು ಅಂದರೆ ಸಂಸ್ಕೃತವಾದ್ದು ವಿಶುದ್ಧವಾದ ಶುದ್ಧವಾದ. ಈ ಪ್ರಾಕೃತ ಭಾಷೆ ಅದರ ವಿಕಾರ ರೂಪ ಅಂದರೆ ಕಲುಷ, ಕಲುಷಿತವಾದ ರೂಪ. ಆ ವಿಕಾರವಾದಂತಹ ರೂಪವಾದರೂ ಕೂಡ ದೇವರ ಮಹಿಮೆಯನ್ನ ವರ್ಣನೆ ಮಾಡಲಿಕ್ಕೆ ಹೊರಟರೆ ಅದು ಶುದ್ಧವೇ ಆಗುತ್ತೆ, ಅದೆಲ್ಲರೂ ಸ್ವೀಕಾರ ಮಾಡುತ್ತಾರೆ ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಈ ಗೊಂದಲ ತುಂಬಾ ಇತ್ತು ಅಂದರೆ ಕನ್ನಡ ಬರಲ್ಲ, ಕನ್ನಡ ಮೈಲಿಗೆ ಭಾಷೆ, ಸಂಸ್ಕೃತವೇ ಶುದ್ಧವಾದ್ದು, ಕನ್ನಡವನ್ನು ಮುಟ್ಲೇಬಾರದು ಎಂಬ ಅಭಿಪ್ರಾಯ ತುಂಬಾ ಕಡೆ ಇತ್ತು. ಅದನ್ನು ದಾಸರು ತೆಗೆದು ಬಿಡುತ್ತಾ ಬಂದರು. ಹೌದು, ಸಾಮಾನ್ಯವಾಗಿ ನೋಡಿಕೊಂಡಾಗ ಸಂಸ್ಕೃತ ಪರಿಶುದ್ಧ ಭಾಷೆ, ಇದು ಕಲುಷಿತ ಅಂದರೆ ವಿಕೃತವಾದಂತಹ ರೂಪ. ಆದರೆ ಇದರಿಂದ ಮಾಮೂಲು ಭಾಷೆ ಮಾತಾಡಿದ್ರದ ಮೈಲಿಗೆ ಆಗಬಹುದಷ್ಟೇ ಹೊರತು ಆ ಭಾಷೆಯಿಂದ ಭಗವಂತನ ಸ್ತೋತ್ರ ಮಾಡುತ್ತೇವಾ, ಆಗ ಏನಾಗುತ್ತೆ ಅಂದರೆ ಇದು ವಿಶೇಷವಾಗಿ ಭಗವಂತನ ಪಾದವನ್ನು ಸೇರಿದ್ದರಿಂದ ಭಗವಂತನ ಪಾದವೆಂಬ ಜಲಧಿ ವಿಶೇಷವಾಗಿರತಕ್ಕಂಥ ಸಮುದ್ರವನ್ನ ಸೇರಿದ್ದರಿಂದ ಅಥವಾ ವಿಶೇಷವಾಗಿರತಕ್ಕಂಥ ನದಿಯನ್ನು ಸೇರಿದ್ದರಿಂದ ಮಾಂಡಪರೇ ಮಹೀಸುರರು ಜ್ಞಾನಿಗಳಾದವರು ಸ್ವೀಕಾರ ಮಾಡದೇ ಇರುತ್ತಾರಾ ಎಂಬುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ನೋಡಬೇಕಾಗಿದ್ದು ಮಳೆಯ ನೀರು ಓಣಿಯಲು ಪರಿಯಲು ಬಳಸರು ಊರೊಳಗಿದ್ದ ಜನರು. ಮಳೆಯ ನೀರು ಅಂದರೆ ಶುದ್ಧವಾಗಿರತಕ್ಕಂಥ ಮಾತು, ವರ್ಣಗಳು. ಯದ್ಯಪಿ ವರ್ಣಗಳೇನಿವೆ, ಆ ವರ್ಣಗಳು ನಾವು ಬಾವೂರು ಕನ್ನಡ ಮಾತಾಡಲಿ ಯಾವುದೇ ಮಾತಾಡಲಿ, ಆ ಯಾವುದೇ ಭಾಷೆ ಮಾತಾಡುವಾಗ, ಸಂಸ್ಕೃತ ಆಗಲಿ ಯಾವುದೇ ಭಾಷೆ ಮಾತಾಡಲಿ, ಬಾಯಿಂದ ಬರುವಾಗ ಏನು ವರ್ಣಗಳು, 50 ವರ್ಣಗಳಿವೆ, ಆ ವರ್ಣಗಳ ಮೂಲಕವೇ ಬರ್ತಾ ಬರಬೇಕು. ವರ್ಣಗಳೆಲ್ಲ ಶುದ್ಧ, ಆದರೆ ಈ ವರ್ಣಗಳು ಮಳೆಯ ನೀರಿನಂತೆ ಶುದ್ಧವಾದವು. ಆದರೆ ಅದೇನಾಯಿತು, ಪ್ರಾಕೃತ ಭಾಷಾ ಎಂಬ ಈ ಒಂದು ಆ ವರ್ಣಗಳನ್ನ ಈರಿ ಬಳಕೆ ಮಾಡಿದ ಹೇಗೆ, ಓಣಿಯಲ್ಲಿ ನೀರು ಹರಿದಂತೆ ನಮ್ಮ ಪ್ರಾಕೃತ ಭಾಷೆಯಲ್ಲಿ ಆ ವರ್ಣಗಳು ಹರಿದು ಬಂದದ್ದರಿಂದ ಅದರನ್ನು ಯಾರು ಅಂದ್ರೆ ಜ್ಞಾನಿಗಳಾದವರು ಸ್ವೀಕಾರ ಮಾಡಲ್ಲ ಅಂದ್ರು. ಪುರಾಣ ವಚನಗಳು ಇವೆ. ಈ ಪ್ರಾಕೃತವಾದಂತಹ ಅಂದರೆ ಸಂಸ್ಕೃತ ಭಾಷೆಗೆ ವಿಕೃತವಾಗಿ ಬಂದಿರತಕ್ಕಂಥ ಇದನ್ನು ಸ್ವೀಕಾರ ಮಾಡಬೇಡಿ ಅಂತ ಕೆಲವೆಲ್ಲ ಪ್ರಮಾಣಗಳು ಬರ್ತಾ ಇವೆ. ದೇವರ ವಿಶೇಷವಾಗಿರತಕ್ಕಂಥ ಅಂದರೆ ಊಟದ ಕಾಲಕ್ಕೆ, ಮಡಿಯಲಿದ್ದ ಕಾಲಕ್ಕೆ ಈ ಮೈಲಿಗೆ ಭಾಷೆಯನ್ನು ಮಾತಾಡಬಾರದು ಅಂತ ಇವೆಲ್ಲ ಕೂಡ ಇವೆ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ಆ ಭಾಷೆ ಹೊರಗಿನ ಅದುತಾ ಇದುತಾ ಇದು ಮಾಡುವ ಅದು ಮಾಡುವಂತ ವ್ಯವಹಾರಕ್ಕೆ ಬಳಸಿದ್ರೆ ಅದು ಮೈಲಿಗೆ. ಆದರೆ ಆ ಭಾಷೆ ಭಗವಂತನ ಕುರಿತಾಗಿ ಎಚ್ಚರ ಕೊಟ್ಟಿದ್ರೆ ಅವಾಗ ಏನಾಗುತ್ತೆ, ಆ ಭಾಷೆಯಲ್ಲಿರುವ ಎಲ್ಲಾ ವರ್ಣಗಳು ಭಗವಂತನನ್ನೇ ಸ್ತೋತ್ರ ಮಾಡಿದ್ದರಿಂದ, ಯದ್ಯಪಿ ವಿಕೃತ ಭಾಷೆ ಸಂಸ್ಕೃತಕ್ಕೆ ವಿಕೃತವಾದಂತಹ ಭಾಷೆ ಆದ್ದರಿಂದ ಅದಕ್ಕೆ ಏನೂ ದೋಷ ಬರಲ್ಲ, ಭಗವಂತ ವಿಶೇಷವಾಗಿರತಕ್ಕಂತಹ ಸನ್ನಿಧಾನ ಸೇರಿದ್ದರಿಂದ. ಆದ್ದರಿಂದ ಬಾಂಬೊಳೆಯ ಪೆತ್ತನ ಪಾದ ಮಹಿಮಾ ಜನಧಿ ಪೊಕ್ಕದರಿಂದ ಆ ಬಾಂಬೊಳೆ ಅಂದರೆ ಬಾಮ್ ಅಂದರೆ ಆಕಾಶ, ಅಲ್ಲಿನ ಹೊಳೆ ಅಂದರೆ ಗಂಗಾ, ಗಂಗೆಯನ್ನ ಪಡೆದಂಥ ಭಗವಂತನ ಪಾದ ಜಲಧಿ, ಪಾದವೆಂಬ ವಿಶೇಷವಾದ ಮಹಿಮಾ ಜಲಧಿ ಏನಿದೆ ಆ ಮಹಿಮೆ ಎಂಬ ಸಮುದ್ರವನ್ನು ಹೊಕ್ಕಿದ್ದರಿಂದ ಈ ಮಾತುಗಳೆಲ್ಲ ಕೂಡ ಶುದ್ಧವಾಗಿ ಬಿಡುತ್ತೆ. ಯಾಕಿದು ಬಂತು ಪ್ರಸಕ್ತಿ ಅಂದರೆ, ನಾವು ಕನ್ನಡದಲ್ಲಿ ಈ ಹರಿಕಥಾಮೃತಸಾರ ಬರೆದದ್ದು ಕನ್ನಡ ಪ್ರಾಕೃತ ಭಾಷೆ, ಸಂಸ್ಕೃತ ಶುದ್ಧ ಭಾಷೆ, ಕನ್ನಡದಲ್ಲಿ ಬರೆದದ್ದರಿಂದ ಇದನ್ನು ಸ್ವೀಕಾರ ಮಾಡಬಾರದು, ಇದು ಮೈಲಿಗೆ ಗ್ರಂಥ ಅಂತ ಬದಿಗಿಡಬೇಡಿ. ಇದು ಹೇಗೆ ಅಂದರೆ ಭಗವಂತನ ಮಹಿಮೆಯನ್ನ ಹೊಗಳಿದ್ದರಿಂದ ಈ ವಿಶೇಷವಾಗಿರತಕ್ಕಂಥ ಭಾಷೆಯೂ ಆಗುತ್ತೆ ಎಂದು ಹೇಳ್ತಾ ಇದ್ದಾರೆ. ಅದನ್ನೇ ಹೇಳ್ತಾರೆ, ಗಂಗಾ ಸಂಗೇನ ನೈರ್ಮಲ್ಯಂ ರಥ್ಯಾಭಿ ಲಭ್ಯತೆ ಯಥಾ ವಾಚೋ ವಿಶುದ್ಧಿ ಸಿದ್ಧಾರ್ಥಂ ಸಂಗಮ್ಯಂತೆ ಪುರೋಗ್ರಹ ಅಂತ ದೇವತೀರ್ಥರು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಹೇಗೆ ರಥ್ಯಾಭಿ ಅಂದರೆ ಈ ಹಾದಿಯಲ್ಲಿ ಹರಿಯತಕ್ಕಂತಹ ನೀರಿಗೆ ಗಂಗಾ ಸಂಗ ಆದರೆ ಅದಕ್ಕೆ ನೈರ್ಮಲ್ಯ ಹೇಗೆ ಬರುತ್ತೋ, ನನ್ನ ಮಾತುಗಳು ಗುರುಗಳ ಮಾತನ್ನು ಸೇರಿದರೆ, ವ್ಯಾಖ್ಯಾನ ರೂಪವಾಗಿ ಸೇರಿದರೆ ಅದನ್ನು ಸ್ವೀಕಾರ ಮಾಡಬಹುದು ಅಂತ ಹೇಳಿದಾರಲ್ಲ, ಆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಆದ ಕಾರಣ ನಾವು ವಿಶೇಷವಾಗಿ ಆ ಭಗವಂತನ ವರ್ಣನೆ ಮಾಡತಕ್ಕಂಥ ಪ್ರಾಕೃತವಾಗಿರತಕ್ಕಂಥ ಈ ಮಾತುಗಳನ್ನ ವಿಶೇಷವಾಗಿರತಕ್ಕಂಥದ್ದನ್ನ ನಾವು ಸ್ವೀಕಾರ ಮಾಡಬೇಕು. ಅದಕ್ಕೆ ವ್ಯಾಸದಾಸ ಸಿದ್ಧಾಂತ ಕೌಮುದಿಕಾರರು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅದು ಹೇಳ್ತಾರೆ, ಪುರಾಣ ಧರ್ಮಶಾಸ್ತ್ರೇಷು ಭಕ್ತಿಹೀನಾಶ್ಚ ಯೇ ದ್ವಿಜಾಃ ಭಾಷಾ ಶಾಸ್ತ್ರೇಷು ನಿರತಾಃ ತೇವೈ ನಿರಯಗಾಮಿನಃ ದಿವ್ಯಾಂ ಭಾಷಾಂ ಪರಿತ್ಯಜ್ಯ ಭಾಷಂತೆ ನಿರಯಗಾಮಿನಃ ಅಂತ. ಪುರಾಣ ಧರ್ಮಶಾಸ್ತ್ರಗಳಲ್ಲಿ ಭಕ್ತಿಹೀನರಾಗಿ ಯಾರಾದರೆ ಬರೇ ಭಾಷಾಶಾಸ್ತ್ರಗಳಲ್ಲಿ ಬೇರೆ ಬೇರೆ ಸಂಸ್ಕೃತದಿಂದ ವಿಕೃತವಾಗಿ ಬಂದಿರತಕ್ಕಂಥ ನಾನಾ ಭಾಷಾಶಾಸ್ತ್ರಗಳಲ್ಲಿ ಅವರನ್ನು ಹೊಗಳೋಣ, ಇವರನ್ನು ಹೊಗಳೋಣ, ಹೀಗೆ ಮಾತಾಡೋಣ, ಅದರಲ್ಲಿ ನಾನಾ ಕವನಗಳು ಮಾಡೋಣ, ಇದರಲ್ಲಿ ಯಾರು ನಿರತರಾಗಿರುತ್ತಾರೋ ಅವರು ನರಕಕ್ಕೆ ಹೋಗ್ತಾರೆ. ಅಷ್ಟೇ ಅಲ್ಲ, ಪ್ರಮಾಣ ಹೇಳ್ತಾ ಇದ್ದಾರೆ, ದಿವ್ಯಾಂ ಭಾಷಾಂ ಪರಿತ್ಯಜ್ಯ, ದಿವ್ಯ ದೇವ ಸಂಬಂಧಿ ಭಾಷೆಯಾಗಿರತಕ್ಕಂಥ ಸಂಸ್ಕೃತವನ್ನ ಬಿಟ್ಟು ಬೇರೆ ಭಾಷೆಗಳನ್ನ ಮಾತಾಡಿದರೆ ಭಾಷಂತೆ ತೇ ನಿರಯಗಾಮಿನಃ ಅಂತ. ಆ ರೀತಿಯಾಗಿರ್ತಕ್ಕಂಥವ್ರು ನಿರಯಕ್ಕೆ ಹೋಗಿಬಿಡುತ್ತಾರೆ ಅಂದ್ರೆ, ಅವಾಗೆ ಹೇಳುತ್ತಾರೆ, ಪೌರಾಣೈ ಪ್ರಾಕೃತೈರಪಿ ಇತಿ ಭಾಗವತ ಶಾಸ್ತ್ರ ವಿರೋಧ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಭಾಗವತದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಪ್ರಾಕೃತವಾಗಿರತಕ್ಕಂಥ ಮಾತುಗಳಿಂದಲೂ ಕೂಡ ಭಗವಂತನ ಸ್ತೋತ್ರ ಮಾಡಿದ್ದೆ ಆದರೆ ಆ ಪ್ರಾಕೃತವಾದ ಮಾತುಗಳಿಗೆ ನಿಷೇಧವಿಲ್ಲ ಎಂಬ ಪ್ರಮಾಣವನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಭಗವಂತನ ವಿಶೇಷವಾಗಿರತಕ್ಕಂಥ ತತ್ವಜ್ಞಾನವನ್ನು ಕೊಡತಕ್ಕಂಥ ಪ್ರಾಕೃತ ಭಾಷೆಯನ್ನು ಸ್ವೀಕಾರ ಮಾಡಲೇಬೇಕು ಭಾಗವತದ ಪ್ರಮಾಣ ಅನುಸಾರವಾಗಿ ಎಂಬುದನ್ನು ಇಲ್ಲಿ ನಮಗೆ ತಿಳಿಸಿಕೊಟ್ಟು ಮುಂದೆ ಹೇಳುತ್ತಾರೆ. ಶ್ರುತಿತತಿಗಳಭಿಮಾನಿ ಲಕ್ಷ್ಮೀ ಸ್ತುತಿಗಳಿಗೆ ಗೋಚರಿಸದ ಅಪ್ರತಿಹತ ಮಹೈಶ್ವರ್ಯಾದ್ಯಖಿಳ ಸದ್ಗುಣ ಗಣಾಂಬೋಧಿ ಪ್ರತಿ ದಿವಸ ತನ್ನಂಗ್ರಿ ಸೇವಾರತ ಮಹಾತ್ಮರು ಮಾಡುತಿಹ ಸಂಸ್ತುತಿಗೆ ವಶನಾಗುವ ಇವನ ಕಾರುಣ್ಯಕೇನೆಂಬೆ. ಇಲ್ಲಿ ಹೇಳ್ತಾ ಇದ್ದಾರೆ ಶ್ರುತಿ ತತಿಗಳ ಅಭಿಮಾನಿ. ಶ್ರುತಿ ಅಂದ್ರೆ ವೇದಗಳು, ವೇದಗಳ ತತಿ ಅಂದ್ರೆ ಗುಂಪು. ಆ ಗುಂಪುಗಳಿಗೆ ಅಭಿಮಾನಿಯಾಗಿರತಕ್ಕಂಥ ಲಕ್ಷ್ಮೀದೇವಿ ಮಾಡುವಂತ ಸ್ತುತಿಗಳಿಗೆ ಆಕೆ ಸ್ತೋತ್ರ ಮಾಡಲಿಕ್ಕೆ ಹೊರಟರೆ ಆಕೆಗೆ ದೇಶತಃ ಕಾಲತಃ ವ್ಯಾಪ್ತಳಾದವಳು ಸಮರಾಗಿ ತಮಲಾದವಳು ಲಕ್ಷ್ಮಿ. ದೇಶತಃ ಕಾಲತಃ ವ್ಯಾಪ್ತ ಸಮ ಲಕ್ಷ್ಮಿ. ವಿಶೇಷವಾಗಿರತಕ್ಕಂಥ ಭಗವಂತನನ್ನ ಸ್ತೋತ್ರ ಮಾಡುತ್ತಾ ಇರ್ತಾರೆ. ಅದನ್ನೇ ಪ್ರಮಾಣ ತತ್ವಸಾರ ಎಂಬ ಗ್ರಂಥದ ಪ್ರಮಾಣವನ್ನು ಹೇಳುತ್ತಾರೆ. ದೇಶತಃ ಕಾಲತಃ ವ್ಯಾಪ್ತ ಸಮ ಲಕ್ಷ್ಮೀ ಹರೇ ಸದಾ ಸರ್ವ ವೇದಾಭಿಮಾನೀ ಚ ಸರ್ವಜ್ಞಾಪಿ ಹರೇ ಗುಣಾನ್ ನ ಜಾನಾತಿ ಸದಾ ಮತ್ವಾ ದೃಷ್ಟಾನಪಿ ಅಗೋಚರಾನ್. ಇಲ್ಲಿ ಹೇಳ್ತಾರೆ ಭಗವಂತ ಅನಂತ ಗುಣತೋ ಹರಿಹಿ. ಭಗವಂತ ಅನಂತ ಗುಣಪೂರ್ಣನಾಗಿದ್ದರಿಂದ ಸರ್ವ ವೇದಾಭಿಮಾನಿಯಾದ ದೇಶತಃ ಕಾಲತಃ ಸಮವ್ಯಾಪ್ತಳಾದಂತಹ ಲಕ್ಷ್ಮೀದೇವಿ ಹೇಗೆ ಸರ್ವಜ್ಞನಾಗಿದ್ರೂ ಕೂಡ ದೇವರ ಹರೇಹ ಗುಣಾನ್ ನ ಜಾನಾತಿ ಹೇಳ್ತಾ ಇದ್ದಾರೆ. ದೃಷ್ಟಾನಭಿ ಒಂದು ಯಾವ ಗುಣಗಳನ್ನು ಕಂಡಿರ್ತಾನೋ ಆ ಗುಣಗಳನ್ನು ಕೂಡ ಸರಿಯಾಗಿ ತಿಳ್ಕೊಳ್ಳಿಕ್ಕಾಗಲ್ಲ. ಭಗವಂತನ ಅನಂತ ಗುಣಗಳನ್ನು ನೋಡಿ ಕೈಚೆಲ್ಲಿ ಕೂತು ಬಿಡ್ತಾ ಇದ್ದಾಳೆ. ಆದಪನೇ ಪತ್ನಿ ಕೃಪೋದದಿಯು ಸ್ವೀಕರಿಸಿದನು ಅಂತ ದೇವರಲ್ಲಿ ಆಶ್ಚರ್ಯಪೂರ್ಣವಾಗಿ ನಮಸ್ಕಾರ ಮಾಡತಕ್ಕಂಥ ಲಕ್ಷ್ಮೀದೇವಿಯ ಸ್ತೋತ್ರಗಳಿಗೆ ಆತ ಎಟಕಲ್ಲ. ಅಂಥ ಅಪ್ರತಿಹತ ಮಹೇಶ್ವರಿಯಾದಿ ಅಖಿಳ ಸದ್ಗುಣ ಗಣಾಂಬೋಧಿ ಎಡಬಿಡದ ಕುಂದಿಲ್ಲದ ಅದ್ಭುತವಾಗಿರತಕ್ಕಂಥ ಭಗವಂತನ ಪೂರ್ಣ ಜ್ಞಾನಾನಂದಮಯ ಸ್ವಾಮಿ ಐಶ್ವರ್ಯ ಪೂರ್ಣ ಅಂಥ ಸ್ವಾಮಿ ಲಕ್ಷ್ಮೀದೇವಿಗೂ ಎಟಕಲ್ಲ. ಪೂರ್ಣವಾಗಿ ಅಂದ್ರೆ ಅವರವರ ಯೋಗ್ಯತೆಗೆ ತಕ್ಕಂತೆ ಎಟಕ ತಾನೆ ಹೊರತು ತಾನು ಪೂರ್ಣವಾಗಿ ಯಾರಿಗೂ ಎಟಕಲ್ಲ. ಅಂಥ ಸ್ವಾಮಿ ಏನು ಮಾಡುತ್ತಾನೆ ಅಂದ್ರೆ ಪ್ರತಿ ದಿವಸ ತನ್ನಂಘ್ರಿ ಸೇವಾರತ ಮಹಾತ್ಮರು ಮಾಡುತಿಹ ಸಂಸ್ತುತಿಗೆ ವಶನಾಗುವ ಇವನ ಕಾರುಣ್ಯಕೇನೆಂಬೆ. ಇಲ್ಲಿ ಹೇಳುತ್ತಾರೆ ಅಹಂ ಭಕ್ತ ಪರಾಧೀನ ಅಸ್ವತಂತ್ರ ಯದ್ವಿಜ ಹೇಳ್ತಾ ಇದ್ದಾರೆ. ಸಾಧುವಿಹಿ ಗ್ರಸ್ತ ಹೃದಯ ಭಕ್ತೈಹಿ ಭಕ್ತ ಜನಪ್ರಿಯ ಅಂತ ಭಾಗವತದಲ್ಲಿ ದೇವರೇ ಹೇಳಿದಂತೆ ಭಗವಂತ ತನ್ನ ಭಕ್ತರನ್ನು ತಾನು ಎಂದೂ ಬಿಡೋದಿಲ್ಲ. ಅದಕ್ಕೆ ಅವರು ತುದಲ್ನುಡಿಗಳಿಂದ ದೇವರನ್ನ ನಾವೇನು ಸ್ತೋತ್ರ ಮಾಡುತ್ತೇವೆ ಏನು ಗೊತ್ತು ನಮಗೆ ಲಕ್ಷ್ಮೀದೇವಿಯಲ್ಲಿ ನಾವೆಲ್ಲಿ ನಮ್ಮ ಪಾಡೆಯಲ್ಲಿ ನಾವು ಗೊತ್ತು ಇಲ್ಲ ಗೊತ್ತದ್ದನ್ನ ತಲೆಗೆ ತಂದುಕೊಳ್ಳೋದೂ ಇಲ್ಲ. ಆ ಸ್ತೋತ್ರ ಮಾಡುವ ಕಾಲಕ್ಕೆ ಎಲ್ಲೋ ಮಾರ್ಕೆಟ್ಟಲ್ಲೋ ಎಲ್ಲೋ ಕೂತಿರುತ್ತೆ ನಮ್ಮ ತಲೆ. ಆದರೆ ಏನೋ ಇಟ್ಟುಕೊಂಡು ಸ್ವಾಮಿ ಎಂದು ಚೂರು ಅಂದ್ರೆ ಅದಕ್ಕೂ ತಲೆ ಬರ್ತಾನಯ್ಯ. ವಿಶೇಷವಾಗಿ ತಲೆ ತೂಗ್ತಾನೆ ಭಗವಂತ. ಇದಯ್ಯ ದೇವರ ಕರುಣ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಪ್ರತಿ ದಿವಸ ತನ್ನಂಗ್ರಿ ಸೇವಾರತ ಮಹಾತ್ಮರು ಮಾಡುತ್ತೀಹ ಆ ಭಗವಂತನ ವಿಶೇಷವಾಗಿರತಕ್ಕಂತಹ ಸೇವೆಯನ್ನು ಮಾಡಬೇಕು ಅಂತ ಆ ಸೇವೆಯಲ್ಲೇ ರತರಾಗಿರತಕ್ಕಂತಹ ಮಹಾತ್ಮರು ಅಂದ್ರು. ಮಹಾತ್ಮ ಶಬ್ದಕ್ಕರ್ಥ ಭಗವಂತನೇ, ಅವನೇ ಮಾಡಿ ಮಾಡಿಸ್ತಾ ಇದ್ದಾನೆ. ಈ ಜನ್ಮದಲ್ಲಿ ಈ ಕ್ಷಣದಲ್ಲಿ ನನಗೆಷ್ಟು ಜ್ಞಾನ ಕೊಡಬೇಕೋ ಅದು ಕೊಟ್ಟು ಆ ಜ್ಞಾನದ ಮೂಲಕ ತನ್ನ ಸ್ತೋತ್ರವನ್ನ ತಾನೇ ಮಾಡಿಸಿಕೊಡತಾ ಇದ್ದಾನೆ ಎಂಬ ಎಚ್ಚರ ಯಾರಿಗಿರುತ್ತೆ ಅವರ ಜ್ಞಾನ ಚೂರೇ ಇರಬಹುದು. ಆದರೆ ಆ ಎಚ್ಚರ ಇದು ಬಂದಿದೆಯಲ್ಲ, ದೇವನೇ ಮಾಡಿ ಮಾಡಿಸಿಕೊಡ್ತಾ ಇದ್ದಾನೆ ಅಂತ ಆ ಎಚ್ಚರ ಇರತಕ್ಕಂಥವರನ್ನ ಮಹಾತ್ಮರು ಅಂತ ಕರೀತಾರೆ. ಅಂತ ಮಹಾತ್ಮರು ಮಾಡುತ್ತಿವ ಸಂಸ್ಕೃತಿಗೆ ವಶನಾಗುವನು. ಸಂಸ್ಕೃತಿ ಎಂದರೆ ಸ್ವಾಮಿ ನಿನ್ನದೇ ಸಕಲೇಂದ್ರಿಯಗಳು, ನಿನ್ನದೇ ನನ್ನ ಈ ದೇಹವೆಲ್ಲ ನಿನ್ನಧೀನ, ಈ ಇಂದ್ರಿಯಗಳು ನಿನ್ನಧೀನ, ನನ್ನ ಮಾತು ನಿನ್ನ ಅಧೀನ, ಆ ಮಾತಿಗೆ ಮೂಲ ಕಾರಣವಾಗಿರತಕ್ಕಂಥ ನನ್ನ ಆಲೋಚನೆ ನಿನ್ನ ಅಧೀನ, ಆಲೋಚನೆಯಲ್ಲಿ ಬಂದ ನಿನ್ನ ತಿಳುವಳಿಕೆ ನಿನ್ನ ಅಧೀನವಯ್ಯ, ನೀನೇ ಮಾಡಿ ಮಾಡಿಸ್ತಾ ಇದೀಯಾ ಎಂಬ ಎಚ್ಚರ ಏನಿದೆ ಆ ಎಚ್ಚರ ಪೂರ್ವಕ ಮಾಡುವ ಸ್ತುತಿಯೇ ಸಂಸ್ತುತಿ. ಆ ಸಂಸ್ಕೃತಿಗೆ ವಶನಾಗಿ ಬಿಡುತ್ತಾನಂತ ಭಗವಂತ. ಹೌದಾ, ಸರಿಯಪ್ಪ ಅಂತ ಬಂದು ಬಿಡುತ್ತಾನಂತೆ. ಇವನ ಕಾರುಣ್ಯಕ್ಕೇನಂದೆ ಎಂದು. ಹಾಗಾದ್ರೆ ಅಂಥ ಸ್ತೋತ್ರ ನಾವು ಮಾಡಿದ್ವಲ್ಲ, ಅದು ಕೊಟ್ಟವ ಅವನೇ ಅಂತ ಹೇಳ್ತಾರೆ. ನಮ್ಮೊಳಗೆ ನಿಂತು ನಾನೇ ಮಾಡಿ ಮಾಡಿಸ್ತಾ ಇದ್ದೇನೆ ಎಂಬ ಎಚ್ಚರ ಕೊಟ್ಟು ಎಲ್ಲಾ ಮಾಡಿಸ್ತಕ್ಕಂಥವೇ ಅವನೇ. ಅದರಿಂದ ಅಂಥ ಸ್ವಾಮಿಯ ಕರುಣೆಯನ್ನ ನೆನೆಯಿರಿ. ಅವನೇ ನಮ್ಮಲ್ಲಿ ನಿಲ್ಲುತ್ತಾನೆ, ಅವನೇ ಈ ಜನ್ಮದಲ್ಲಿ ನಮಗೆ ಎಷ್ಟು ಜ್ಞಾನ ಕೊಡಬೇಕೋ ಅಷ್ಟು ಕೊಡುತ್ತಾನೆ. ಅವನೇ ಜ್ಞಾನ ಕೊಟ್ಟದ್ದು ಎಂಬ ಜ್ಞಾನವೂ ಅವನೇ ಕೊಡುತ್ತಾನೆ. ನೀನೇ ಕೊಟ್ಟದ್ದಯ್ಯ, ನೀನೇ ಸ್ತೋತ್ರ ಮಾಡಿಸಿದ್ದಯ್ಯ, ನೀನೇ ಪ್ರೀತನಾಗುವಂತ ನಮ್ಮಲ್ಲಿ ನಿಂತು ಅವನೇ ಬೇಡುವಂತೆ ಮಾಡುತ್ತಾನೆ. ನಮ್ಮ ಆ ಸ್ತೋತ್ರಕ್ಕೆ ಅವನೇ ಮೆಚ್ಚಿ ತಲೆದೋಗಿ ನಮ್ಮನ್ನು ಅಪ್ಪಿಕೊಳ್ತಾನೆ. ಅದರಿಂದ ಲಕ್ಷ್ಮೀದೇವಿಗೂ ಪೂರ್ಣವಾಗಿ ಎಟಕದ ಸ್ವಾಮಿ ಅಂಥ ದೊಡ್ಡವ, ನಮಗಾಗಿ ನಮ್ಮ ಸುತ್ತ ತಿರುಗಾಡ್ತಾ ಇದ್ದಾನೆ ಅಂದ್ರೆ ಇವನು ಎಂಥ ದೊಡ್ಡವನಾಗಿರಬೇಕು, ಎಂಥ ಕರುಣಾವಂತನಾಗಿರಬೇಕು. ನಾವೆಂಥ ಜುಜುಬಿ ಪ್ರಾಣಿಗಳು, ನಮ್ಮ ಸುತ್ತ ತಿರುಗ್ತಾನಲ್ಲಯ್ಯ. ಆದ್ದರಿಂದ ಇಂಥ ಸ್ವಾಮಿಯ ಕರುಣೆಯನ್ನ ನಾವು ಸದಾ ನೆನೆಯೋಣ. ನಾವು ದೇವರ ಪರಿಚಯ ಆಗ್ಬೇಕಾದ್ರೆ ಇವ ದೊಡ್ಡವ, ಇವನಲ್ಲಿ ಗುಣಗಳು ತುಂಬಾ ಇವೆ, ಇವು ಇಂಥವ ಅಂಥವ ಅಂದ್ರೆ ಅಯ್ಯೋ ಏನಾದ್ರೆ ನನಗೇನು ಅಂತ. ಆದರೆ ಇಂಥವ ನನಗಾಗಿ ಒದ್ದಾಡುತ್ತಾನೆ, ನಾನು ಚೆನ್ನಾಗಿರಬೇಕು ಅಂತ ಹಗಲು ರಾತ್ರಿ ಪರಿಶ್ರಮ ಪಡ್ತಾನಯ್ಯ. ನನಗಾಗಿ ನನ್ನ ದೋಷಗಳ ಸಹಿತ ನನ್ನ ಅಭಿಮಾನ ಪಡುತ್ತಾ ನಾನು ಎಂದು ಚೂರು ಹರೇ ಅಂತ ಹೋಗಿದರೆ ಅದಕ್ಕೆ ಸಂತೋಷಪಟ್ಟು ಬಿಗದಪ್ಪಿ ನಮ್ಮನ್ನ ಕಾಪಾಡತಾನಲ್ಲ. ಇಂಥ ಕರುಣಾಮೂರ್ತಿ ನಮಗೆ ಸಿಗಲಿಕ್ಕೆ ಸಾಧ್ಯವೋ ಅಂತ ಆ ಭಗವಂತನನ್ನ ಪರಿಚಯ ಮಾಡಿಕೊಡುತ್ತಾ ಇದ್ದಾರೆ ದಾಸರಾಯರು. ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಇವತ್ತು ಸ್ವಲ್ಪ ಟ್ರಾನ್ಸ್ಮಿಷನ್ ಅಲ್ಲಿ ಮಧ್ಯೆ ಸ್ವಲ್ಪ ತೊಂದರೆ ಬಂದಿತ್ತು, ಅರ್ಧವಾಗ ಕೇಳಿಸಲಿಕ್ಕಿಲ್ಲ, ನಂತರ ಕೇಳಿಸಿರಬಹುದು. ಅದನ್ನ ಈಗ ಮೊದಲಿನಿಂದ ಬಂದದ್ದನ್ನ ಅಪ್ಲೋಡ್ ಮಾಡುತ್ತೆ, ಅದನ್ನ ಪೂರ್ಣವಾಗಿ ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು. ನಾಡಿನ ಸರಿಯಾಗಿ ಎಲ್ಲ ಬರುತ್ತೆ. ಶ್ರೀಕೃಷ್ಣ ಅರ್ಪಣಮಸ್ತು.